As you know, this week we're thinking about our true purpose on earth.
ನಿಮಗೆಲ್ಲ ಗೊತ್ತಿದೆ, ನಾವು ಈ ವಾರ ಈ ಭೂಲೋಕದಲ್ಲಿ ನಮ್ಮ ಉದ್ದೇಶ ಏನಾಗಿದೆ ಎಂಬುದರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ.
We started with recognizing the problem of sin that we all have. I want to mention here that this happens through something called our conscience. And it's important that we understand that.
ನಾವೆಲ್ಲ ಹೊಂದಿರುವಂತಹ ಪಾಪದ ಸಮಸ್ಯೆ ಏನು ಎಂಬುವಂತದ್ದರಿಂದ ನಾವು ಪ್ರಾರಂಭಿಸಿದೆವು. ನಾನು ಇಲ್ಲಿ ಹೇಳಲು ಇಷ್ಟಪಡ್ತೀನಿ, ಇವೆಲ್ಲ ಆಗುವಂತದ್ದು ಮನಸ್ಸಾಕ್ಷಿ ಎಂದು ಕರೆಯಲ್ಪಡುವಂತದ್ದರಿಂದ ಆಗುವುದಾಗಿದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಬಹುಮುಖ್ಯ.
Remember in my first message we saw that God made us different from the rest of creation.
ನನ್ನ ಮೊದಲ ಅಧ್ಯಾಯದಲ್ಲಿ ಹೇಳಿರುವಂತೆ ದೇವರು ನಮ್ಮನ್ನು ಬೇರೆ ಎಲ್ಲಾ ಸೃಷ್ಟಿಗಿಂತ ವ್ಯತ್ಯಾಸವಾಗಿ ಉಂಟು ಮಾಡಿದರು ಎಂಬುದನ್ನ ನೆನಪಿಟ್ಟುಕೊಳ್ಳಿರಿ.
One of the ways in which we're different from every other part of God's creation is that God puts a conscience within us when we are born.
ದೇವರ ಎಲ್ಲಾ ಸೃಷ್ಟಿಗಿಂತ ಇದು ವ್ಯತ್ಯಾಸವಾಗಿರುವಂತದ್ದಕ್ಕೆ ಒಂದು ಮಾರ್ಗ ಯಾವುದಪ್ಪ ಅಂದ್ರೆ ಅದು ನಾವು ಹುಟ್ಟಿದ ನಂತರ ದೇವರು ನಮ್ಮೊಳಗೆ ಮನಸ್ಸಾಕ್ಷಿಯನ್ನ ಇಟ್ಟಿರುವಂತದ್ದು.
Think of the conscience like the nerves of your soul. See, with our physical body, whenever something sharp pokes our skin,
ಈ ರೀತಿ ಯೋಚನೆ ಮಾಡಿದ್ರೆ ಮನಸ್ಸಾಕ್ಷಿಯು ನಿಮ್ಮ ಆತ್ಮಕ್ಕೆ ನರಗಳಂತೆ ಇದೆ ಅಂತ. ನಮ್ಮ ಶರೀರದಲ್ಲಿ ಯಾವುದೋ ಒಂದು ಚೂಪಾದ ವಸ್ತು ನಮ್ಮ ದೇಹದ ಭಾಗವನ್ನ ಕೊಯ್ದಲ್ಲಿ
ಯು ಇಮಿಡಿಯೇಟ್ಲಿ ಫೀಲ್ ಪೇನ್. ಇನ್ ದ ಸೇಮ್ ವೇ ವೆನೆವರ್ ಯು ಡೂ ಸಮಥಿಂಗ್ ಸಿನ್ಫುಲ್ ಯು ವಿಲ್ ಫೀಲ್ ಅ ಪೋಕ್ ಇನ್ ಯುವರ್ ಸೋಲ್.
ನಿಮಗೆ ತಕ್ಷಣಕ್ಕೆ ನೋವಾಗುತ್ತದೆ. ಅದೇ ರೀತಿ ನೀವು ಯಾವುದಾದರೂ ಪಾಪದ ಸಂಗತಿಯನ್ನು ಮಾಡುವಾಗ ನಿಮ್ಮ ಆತ್ಮದಲ್ಲಿ ಏನೋ ಒಂದು ಕೊಯ್ದಿರುವಂತೆ ಭಾವನೆ ಮೂಡುತ್ತದೆ.
ಇಫ್ ಯು ಇಗ್ನೋರ್ ದೀಸ್ ಪೋಕ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ your conscience will become more and more insensitive.
ನೀವು ಕೊಯ್ಯಲ್ಪಟ್ಟದ್ದನ್ನು ನಿರಾಕರಿಸ್ತಾ ಬಂದರೆ ಕೆಲವು ಸಮಯ ಕಳೆದ ನಂತರ ನಿಮ್ಮ ಮನಸ್ಸಾಕ್ಷಿಯು ಸಹ ಹೆಚ್ಚೆಚ್ಚಾಗಿ ಸೂಕ್ಷ್ಮತೆಯನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ.
That's like the disease of leprosy, which damages the nerves in your fingers and toes.
ಅದು ಕುಷ್ಠ ರೋಗದಂತೆ. ಅದು ನಿಮ್ಮ ಕಾಲ್ಬೆರಳುಗಳಲ್ಲಿರುವಂತಹ ನರಗಳಿಗೆ ಮತ್ತು ಕೈ ಬೆರಳುಗಳಲ್ಲಿರುವಂತಹ ನರಗಳಿಗೆ ಹೆಚ್ಚು ಹಾನಿಯನ್ನುಂಟು ಮಾಡುತ್ತದೆ.
You won't know if there is infection in them because you don't feel pain. And you'll eventually lose that finger or toe. It's a pretty sad disease.
ನಿಮಗೆ ನೋವು ಅನ್ನಿಸದಿರುವುದರಿಂದ ಆ ಸೋಂಕು ತಗಲಿರುವುದು ಗೊತ್ತಾಗುವುದಿಲ್ಲ ನಿಮಗೆ. ಕ್ರಮೇಣ ನಿಮ್ಮ ಕಾಲ್ ಬೆರಳುಗಳನ್ನ ಮತ್ತು ಕೈ ಬೆರಳುಗಳನ್ನ ಕಳೆದುಕೊಳ್ಳುತ್ತಾ ಹೋಗ್ತೀರಿ. ಅದು ಒಂದು ಬಹಳ ದುಃಖದ ರೋಗವಾಗಿದೆ.
So it's dangerous in the same way to ignore your conscience. Pay attention to those pokes in your conscience.
ನಿಮ್ಮ ಮನಸ್ಸಾಕ್ಷಿಯನ್ನ ನೀವು ನಿರಾಕರಿಸುವಂತದ್ದರ ಅಪಾಯ ಇದೇ ಆಗಿದೆ. ನಿಮ್ಮ ಮನಸ್ಸಾಕ್ಷಿಯನ್ನ ಚುಚ್ಚುವಂತ ವಿಷಯಗಳ ಕಡೆ ಹೆಚ್ಚು ಗಮನವನ್ನು ಹರಿಸಿರಿ.
And as we saw last time, God doesn't just show us the problem. He's already made a way of salvation. He's already made the solution.
ನಾವು ಕೊನೆ ಬಾರಿ ನೋಡಿಕೊಂಡ ಹಾಗೆ ದೇವರು ನಮಗೆ ಕೇವಲ ಸಮಸ್ಯೆಯನ್ನ ಮಾತ್ರ ತೋರಿಸುವುದಿಲ್ಲ, ಅವರು ಆಗಲೇ ರಕ್ಷಣೆಯನ್ನ ಕಂಡುಹಿಡಿದಿದ್ದಾರೆ, ಅಂದರೆ ಪರಿಹಾರವನ್ನ ಕಂಡುಹಿಡಿದಿದ್ದಾರೆ.
For that problem. And that solution is in Jesus, removing our sins and giving us clean, sensitive consciences.
ಅದು ಆ ಸಮಸ್ಯೆಗೆ ತಕ್ಕಂತ ಪರಿಹಾರ. ಆ ಪರಿಹಾರವು ಯೇಸುಕ್ರಿಸ್ತನಲ್ಲಿದೆ. ಅದು ನಮ್ಮ ಪಾಪವನ್ನ ತೆಗೆದುಹಾಕಿ ನಮಗೆ ಶುದ್ಧ ಮನಸ್ಸಾಕ್ಷಿಯನ್ನ ನೀಡುವಂತದ್ದಾಗಿದೆ.
But just having the solution is not sufficient. God has already made the solution, but we must receive it in order for that solution to take effect in our lives. Let's talk about that today.
ಕೇವಲ ಪರಿಹಾರವನ್ನ ಹೊಂದಿರುವಂತದ್ದು ತೃಪ್ತಿದಾಯಕವಲ್ಲ. ದೇವರು ಪರಿಹಾರವನ್ನ ಆಗಲೇ ಮಾಡಿದ್ದಾರೆ, ಆದರೆ ನಾವು ಅದನ್ನ ಸ್ವೀಕರಿಸಿಕೊಳ್ಳಬೇಕಷ್ಟೇ. ಆ ಪರಿಹಾರವನ್ನ ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವಂತದ್ದರಿಂದ ಉಂಟಾಗುವ ಪರಿಣಾಮಗಳನ್ನ ಇಂದು ನಾವು ಮಾತಾಡೋಣ.
If you've ever seen a financial check, you know, these days you don't see checks so much anymore. Maybe most of you are too young to have ever.
ನೀವು ಹಣಕಾಸಿಗೆ ಸಂಬಂಧಪಟ್ಟಂತ ಚೆಕ್ಗಳನ್ನ ನೀವು ನೋಡುವುದಾದಲ್ಲಿ ಇಂದು ನಾವು ಹೆಚ್ಚಾಗಿ ಚೆಕ್ಗಳನ್ನ ಅಷ್ಟು ನೋಡೋದಿಲ್ಲ. ಅನೇಕರು ನಿಮ್ಮಲ್ಲಿ ಯವನಸ್ಥರಾಗಿದ್ದೀರಿ.
Written or even received a check. But if you've seen one, you know that written on that check, you can see who the check is for.
ನಿಮಗೆ ಆ ಚೆಕ್ ಬರೆಯುವಂತದ್ದು ಮತ್ತು ಅದನ್ನು ಸ್ವೀಕರಿಸಿಕೊಳ್ಳುವಂತದ್ದರ ಅರಿವು ನಿಮಗಿರುವುದಿಲ್ಲ. ನೀವು ಆ ಚೆಕ್ಕನ್ನು ನೋಡುವುದಾದಲ್ಲಿ ಅಲ್ಲಿ ಬರೆದಿರತ್ತೆ ಆ ಚೆಕ್ ಯಾರ ಹೆಸರಿಗೆ ಅಥವಾ ಯಾರಿಗಾಗಿ ಅಂತ.
ಹೌ ಮಚ್ ದ ಚೆಕ್ ಇಸ್ ಫಾರ್, ವಾಟ್ ದಿ ಅಮೌಂಟ್ ಇಸ್, ಅಂಡ್ ಹೂ ದ ಚೆಕ್ ಇಸ್ ಫ್ರಾಮ್. Now let's say you receive the check in your name.
ಆ ಚೆಕ್ಕಿನ ಬೆಲೆ ಅಂದ್ರೆ ಹಣ ಎಷ್ಟು ಅಂತ ಅದರ ಮೇಲೆ ಬರೆದಿರತ್ತೆ. ಆ ಚೆಕ್ ಯಾರಿಂದ ಬಂದಿರತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ ಅದರಲ್ಲಿ. ಈಗ ನಿಮ್ಮ ಹೆಸರಿಗೆ ಆ ಚೆಕ್ ಬಂದಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ.
ಇಫ್ ಯು ಸಿಂಪ್ಲಿ ಲುಕ್ ಅಟ್ ದ ಚೆಕ್ ವಿದೌಟ್ ಟೇಕಿಂಗ್ ಇಟ್, ದಟ್ಸ್ ನಾಟ್ ಗೋಯಿಂಗ್ ಟು ಡು ಯು ಎನಿ ಗುಡ್, ಈವನ್ ದೋ ಇಟ್ಸ್ ಇನ್ ಯೋರ್ ನೇಮ್.
ನಾವು ಆ ಚೆಕ್ ಅನ್ನು ತೆಗೆದುಕೊಳ್ಳದೇನೆ ಹಾಗೆ ನೋಡ್ತೀವ ಅಷ್ಟೇನಾ, ಆಗ ಅದು ನಿಮ್ಮ ಹೆಸರಿಗೆ ಬಂದಿದ್ರು ಕೂಡ ಅದರಿಂದ ನಿಮಗೇನು ಒಳ್ಳೇದಂತೂ ಆಗುವುದಿಲ್ಲ.
ಇಫ್ ಯು ಟೇಕ್ ದ ಚೆಕ್ ಬಟ್ ದೆನ್ ಐ ಡೋಂಟ್ ನೋ ಪುಟ್ ಇಟ್ ಇನ್ ಅ ಫ್ರೇಮ್ ಅಂಡ್ ಹ್ಯಾಂಗ್ ಇಟ್ ಆನ್ ದ ವಾಲ್, ದಟ್ಸ್ ಸ್ಟಿಲ್ ನೋ ಗುಡ್.
ಒಂದು ವೇಳೆ ನೀವು ಚೆಕ್ ಅನ್ನು ತೆಗೆದುಕೊಂಡು ಹೋಗಿ ನೀವು ಹಲಗೆಯಲ್ಲಿ ಅದನ್ನ ಇಟ್ಟು ಅದನ್ನ ನಿಮ್ಮ ಗೋಡೆಗೆ ನೇತು ಹಾಕಿದ್ರೆ ಆಗ್ಲೂ ಕೂಡ ಅದರಿಂದ ಏನು ಒಳ್ಳೇದಾಗೋದಿಲ್ಲ.
ಆರ್ ಇಫ್ ಯು ಥಿಂಕ್ ಟು ಯೋರ್ಸೆಲ್ಫ್, ಐ ಡೋಂಟ್ ನೋ ಇಫ್ ದ ಪರ್ಸನ್ ಹೂ ರೋಟ್ ದಿಸ್ ಚೆಕ್ actually has the money for the amount
written. ಒಂದು ವೇಳೆ ನೀವು ಈ ರೀತಿಯಾಗಿ ಯೋಚನೆ ಮಾಡೋದಾದ್ರೆ ಆ ಚೆಕ್ ಅನ್ನ ಬರೆದಿರುವಂತಹ ವ್ಯಕ್ತಿಯು ಆ ಚೆಕ್ ನಲ್ಲಿ ಬರೆದಿರುವಂತಹ ಹಣವನ್ನ ಹೊಂದಿದ್ದಾನೋ ಇಲ್ಲವೋ ಎಂದು ನೀವು ಯೋಚಿಸಿದ್ರೆ
the check will bounce and so you tear up the check, that would be a tragedy, wouldn't it?
ಬೌನ್ಸ್ ಆಗುತ್ತದೆ ಎಂದು ತಿಳಿದು ಅದನ್ನು ನೀವು ಹರಿದು ಹಾಕಿದರೆ ಅದು ಒಂದು ದೊಡ್ಡ ದುರಂತಕ್ಕೆ ಎಡೆ ಮಾಡಿಕೊಟ್ಟ ಹಾಗಾಗುತ್ತದೆ.
To receive the full benefit of that check, you have to take it and deposit it into your bank account.
Nimage aa check na laabha aagabeku andare neevu aa check na modalu tegedukondu nimma bank khatege adana jame maadabeku.
And dear friends, God has, as it were, written a check in the name of every single person who's ever lived on this earth.
Priya snehitare, ee lokadalli jeevisidanta pratiyobbara hesarige devaru ಚೆಕ್ ಅನ್ನ ಬರೆದಿದ್ದಾರೆ.
ಅ ಚೆಕ್ ಟು ಸೇವ್ ದೆಮ್ ಕಂಪ್ಲೀಟ್ಲಿ. ನೌ ಹೀಸ್ ರೀಚಿಂಗ್ ಔಟ್ ಟು ಯು ವಿತ್ ಹಿಸ್ ಹ್ಯಾಂಡ್ ಹೋಲ್ಡಿಂಗ್ ದ ಚೆಕ್ ರಿಟನ್ ಇನ್ ಯೋರ್ ನೇಮ್.
ಆ ಚೆಕ್ ಯಾವ್ದಪ್ಪ ಅಂದ್ರೆ ಅವರನ್ನು ಸಂಪೂರ್ಣವಾಗಿ ರಕ್ಷಿಸುವಂತದ್ದು. ಈಗ ಆತನು ನಿಮ್ಮ ಹೆಸರಿಗೆ ಬರೆದಂತ ಚೆಕ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಕಡೆಗೆ ಕೈ ಚಾಚುತ್ತಿದ್ದಾನೆ.
ವಾಟ್ ಮಸ್ಟ್ ಯು ಡೂ ಟು ರಿಸೀವ್ ದ ಬೆನಿಫಿಟ್ ಆಫ್ ಕ್ರೈಸ್ಟ್ಸ್ ಪೇಮೆಂಟ್ ಆನ್ ಯೋರ್ ಬಿಹಾಫ್?
ಕ್ರಿಸ್ತನು ನಿಮಗಾಗಿ ಬೆಲೆ ತೆತ್ತಿದ್ದಂತದ್ದನ್ನ ನೀವು ಲಾಭ ಪಡೆದುಕೊಳ್ಬೇಕಂದ್ರೆ ಏನ್ ಮಾಡಬೇಕು?
ಪ್ಲೀಸ್ ಲಿಸನ್ ಕೇರ್ಫುಲಿ ಮೈ ಡಿಯರ್ ಫ್ರೆಂಡ್ಸ್, ಬಿಕಾಸ್ ಹೌ ಯು ರೆಸ್ಪಾಂಡ್, ಗಾಡ್ ಇಸ್ ಆಲ್ರೆಡಿ ಫಿನಿಶ್ ದ ವರ್ಕ್, ಈಸ್ ಆಲ್ರೆಡಿ ಮೇಡ್ ದ ಸೊಲ್ಯೂಷನ್.
ನನ್ನ ಪ್ರಿಯ ಸ್ನೇಹಿತರೆ, ಗಮನ ಕೊಟ್ಟು ಕೇಳಿಸಿಕೊಳ್ಳ್ರಿ, ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ? ದೇವರು ತನ್ನ ಕಾರ್ಯವನ್ನ ಆಗಲೇ ಮುಗಿಸಿದ್ದಾರೆ ಹಾಗೂ ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದಾರೆ.
ಬಟ್ ಹೌ ಯು ರೆಸ್ಪಾಂಡ್ ವಿಲ್ ಡಿಟರ್ಮಿನ್ ವಾಟ್ ಇಟರ್ನಿಟಿ ವಿಲ್ ಬಿ ಲೈಕ್ ಫಾರ್ ಯು.
ನೀವು ಪ್ರತಿಕ್ರಿಯಿಸುವಂತ ರೀತಿ ನಿಶ್ಚಯಿಸುತ್ತದೆ ನಿಮ್ಮ ನಿತ್ಯತ್ವ ಏನಾಗಿರಲಿದೆ ಅಂತ.
ಸೊ ಹಿಯರ್ಸ್ ವಾಟ್ ವಿ ಮಸ್ಟ್ ಡು. ಫಸ್ಟ್, ಯು ಮಸ್ಟ್ ಆನೆಸ್ಟ್ಲಿ ಅಡ್ಮಿಟ್ ದಟ್ ಯು ಆರ್ ಫುಲ್ ಆಫ್ ಸಿನ್ and that you need to be saved.
ಹಾಗಾಗಿ ನಾವು ಇಲ್ಲಿ ಹೀಗೆ ಮಾಡಲೇಬೇಕು. ಮೊದಲು ನಾವು ಪ್ರಾಮಾಣಿಕವಾಗಿ ಹೇಳಬೇಕು ನಾವು ಪಾಪ ಭರಿತರು, ನಮಗೆ ರಕ್ಷಣೆಯ ಅವಶ್ಯಕತೆ ಇದೆ ಎಂಬುದಾಗಿ ಅರಿಕೆ ಮಾಡಬೇಕು ಅಥವಾ ಒಪ್ಪಿಕೊಳ್ಳಬೇಕು.
That's why I started in that first message with talking about the seriousness of sin.
ಅದಕ್ಕಾಗಿ ನನ್ನ ಮೊದಲ ಸಂದೇಶದಲ್ಲಿಯೇ ಪಾಪದ ಗಂಭೀರತೆ ಕುರಿತು ಮಾತನಾಡುತ್ತಿದ್ದೆ ಮತ್ತು ಅದರಿಂದಲೇ ಪ್ರಾರಂಭಿಸಿದೆ.
It may take you some time to learn to stay away from sin. But there's one thing you can be right at this very moment, and that is to be honest.
ಪಾಪದಿಂದ ದೂರ ಉಳಿಯುವಂತದ್ದನ್ನ ಕಲಿಯುವುದು ನಿಮಗೆ ಸಮಯ ಹಿಡಿಬಹುದು, ಆದರೆ ಒಂದು ಸಂಗತಿಯನ್ನ ನೀವು ಈಗ ಮಾಡಬಹುದಾಗಿದೆ, ಅದು ಯಥಾರ್ಥರಾಗಿರುವಂತದ್ದು ಅಥವಾ ಪ್ರಾಮಾಣಿಕರಾಗಿರುವಂತದ್ದು.
You don't have to work hard at being honest. You can be honest right now, and God loves honesty. It starts there.
ನೀವು ಪ್ರಾಮಾಣಿಕರಾಗಿರಲು ಬಹಳ ಕಷ್ಟಪಡುವಂತ ಅವಶ್ಯಕತೆ ಇಲ್ಲ, ಈ ಕ್ಷಣನೇ ನೀವು ಪ್ರಾಮಾಣಿಕರಾಗಿರಬಹುದು. ದೇವರು ಪ್ರಾಮಾಣಿಕತೆಯನ್ನ ಪ್ರೀತಿಸುತ್ತಾರೆ, ಇದು ಇಲ್ಲಿಂದನೇ ಪ್ರಾರಂಭ.
Secondly, you must decide that you want to turn away from sin and turn to Jesus. This is called repentance.
ಎರಡನೆಯದಾಗಿ ನೀವು ಪಾಪದಿಂದ ತಿರುಗಿಕೊಂಡು ಯೇಸು ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳುವಂತದ್ದನ್ನ ನಿರ್ಧರಿಸಬೇಕು. ಇದು ಮಾನಸಾಂತರ ಎಂದು ಕರೆಯಲ್ಪಡುತ್ತದೆ.
It doesn't mean that you will live perfectly from now on, because you don't yet have the strength to do that, And God understands that.
ಅದರ ಅರ್ಥ ನೀವು ಇಲ್ಲಿಂದಲೇ ಪರಿಪೂರ್ಣರಾಗಿರುತ್ತೀರಿ ಎಂಬುದಾಗಿ ಅಲ್ಲ, ಯಾಕಂದರೆ ನೀವು ಆ ರೀತಿ ಇರಲು ನಿಮಗೆ ಬಲ ಇಲ್ಲ. ದೇವರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ.
He simply wants to see that you don't want to do those sinful things anymore. If you really want to turn, that's repentance.
ನೀವು ನಿಜವಾಗಿಯೂ ತಿರುಗಿಕೊಳ್ಳುವುದಾದರೆ ಆ ಪಾಪವನ್ನ ಇನ್ನು ಮುಂದೆ ಎಂದಿಗೂ ಮಾಡಲು ಬಯಸುವುದಿಲ್ಲ ಎಂಬುವಂತ ಸರಳ ಸಂಗತಿಯನ್ನ ದೇವರು ನಿಮ್ಮಲ್ಲಿ ನೋಡ ಬಯಸುತ್ತಾರೆ. ಅದೇ ಮಾನಸಾಂತರ.
And this may seem difficult at first because, let's be honest, there is some pleasure in sin. We all know that. That's why sin is attractive.
ಮೊದಲು ಇದು ಕಷ್ಟ ಎಂದು ಕಾಣುತ್ತದೆ. ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಪಾಪದಲ್ಲಿ ಆ ಒಂದು ತೃಪ್ತಿ ಅಥವಾ ಸಂತೋಷ ಅನ್ನುವಂಥದ್ದು ಕಂಡು ಬರುತ್ತೆ. ನಮಗೆಲ್ಲ ಅದು ತಿಳಿದಿದೆ, ಪಾಪವು ಆಕರ್ಷಣೆಯಾಗಿದೆ.
But take God's word for it. That sin, the pleasure in sin, is only temporary.
ಅದಕ್ಕಾಗಿ ದೇವರ ವಾಕ್ಯವನ್ನ ತೆಗೆದುಕೊಳ್ಳಿರಿ. ಪಾಪವು ಅಥವಾ ಪಾಪದಲ್ಲಿರುವಂತ ಸಂತೋಷವು ಕೇವಲ ತಾತ್ಕಾಲಿಕವಾದದ್ದು.
And all sin eventually leads to frustration and disappointment. In the long run, you won't regret turning away from sin because in exchange,
ಎಲ್ಲಾ ಪಾಪವು ಕ್ರಮೇಣವಾಗಿ ನಿರಾಸೆಗೆ ಮತ್ತು ಹತಾಶೆಗೆ ನಡೆಸುತ್ತದೆ. ನೀವು ಪಾಪದಿಂದ ತಿರುಗಿಕೊಂಡಿದ್ದಕ್ಕಾಗಿ ಮುಂದೆ ವಿಷಾದವನ್ನು ವ್ಯಕ್ತಪಡಿಸುವುದಿಲ್ಲ, ಯಾಕಂದರೆ ಅದರ ಬದಲಾಗಿ
Jesus offers you true joy and true satisfaction that will last forever.
ಯೇಸು ನಿಮಗೆ ನಿಜವಾದ ಸಂತೋಷವನ್ನ ಮತ್ತು ತೃಪ್ತಿಯನ್ನ ಕೊಡುತ್ತಾರೆ, ಅದು ಶಾಶ್ವತವಾಗಿ ಉಳಿದುಕೊಳ್ಳುವಂತದ್ದಾಗಿದೆ.
So that's secondly, you must be willing to turn from sin. Thirdly, you must believe that Jesus wants to save you completely.
ಹಾಗಾಗಿ ಎರಡನೆಯದಾಗಿ ನೀವು ಪಾಪದಿಂದ ತಿರುಗಿಕೊಳ್ಳುವುದಕ್ಕೆ ಮನಸ್ಸುಳ್ಳುವರಾಗಿರಬೇಕು. ಮೂರನೆಯದಾಗಿ ನೀವು ನಂಬಬೇಕು ಯೇಸು ನಿಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಲು ಮನಸ್ಸುಳ್ಳುವರಾಗಿದ್ದಾರೆ ಅಂತ.
And that he's able to save you completely because he died and rose again as we saw yesterday.
ನಿಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಲು ಆತನು ಶಕ್ತನಾಗಿದ್ದಾನೆ, ಯಾಕೆಂದರೆ ನಾವು ನಿನ್ನೆ ನೋಡಿಕೊಂಡ ಹಾಗೆ ಯೇಸು ನಮ್ಮ ಪಾಪಗಳಿಗಾಗಿ ಸತ್ತು ಮತ್ತೆ ಪುನರುತ್ಥಾನಗೊಂಡಿದ್ದಾರೆ.
And so you must reach out and take that check that God is holding out to you. This is what the Bible calls faith.
ದೇವರು ನಿಮಗಾಗಿ ಹಿಡಿದಿಟ್ಟುಕೊಂಡಿರುವಂತಹ ಚೆಕ್ ಅನ್ನ ನಿಮ್ಮ ಕೈ ಚಾಚಿ ಅದನ್ನ ತೆಗೆದುಕೊಳ್ಳಬೇಕು. ಇದನ್ನೇ ಸತ್ಯವೇದವು ಕರೆಯುವಂತದ್ದು ನಂಬಿಕೆ ಎಂಬುದಾಗಿ.
See, before we came to Jesus, we all had hard, stony hearts, you can say. A heart that's made of stone, which only wants to sin.
ನಾವೆಲ್ಲರೂ ಯೇಸು ಸ್ವಾಮಿ ಬಳಿಗೆ ಬರುವ ಮೊದಲು ಬಹಳ ಕಠಿಣವಾದಂತಹ ಮತ್ತು ಕಲ್ಲಾದ ಹೃದಯವನ್ನು ಹೊಂದಿಕೊಂಡಿರ್ತೀವಿ. ಮತ್ತೊಂದರ್ಥದಲ್ಲಿ ಕಲ್ಲಿನಿಂದ ಮಾಡಲ್ಪಟ್ಟ ಹೃದಯ ಎಂಬುದಾಗಿ, ಅದು ಕೇವಲ ಪಾಪವನ್ನು ಮಾಡಲು ಇಷ್ಟಪಡುತ್ತಿರುತ್ತದೆ.
Spiritually, you can think of us like pigs. That love to roll around in filth and muck and dirt.
ಆತ್ಮಿಕವಾಗಿ ನಾವೆಲ್ಲರು ಯೋಚನೆ ಮಾಡೋದಾದ್ರೆ ನಾವೆಲ್ಲರೂ ಒಂದು ರೀತಿ ಹಂದಿಗಳಂತೆ ಇರ್ತೀವಿ. ನಾವೆಲ್ಲರೂ ಕೊಳಚೆಯಾಗಿ ಹೊಲಸಿನಲ್ಲಿ ಬಿದ್ದು ಹೊರಳಾಡಲು ಇಷ್ಟಪಡ್ತಿರ್ತೀವಿ.
Now let's say that you're somehow able to convince a pig that rolling around in the muck is a horrible idea. He may try his best to avoid it.
ನಾವು ಈ ರೀತಿಯಾಗಿ ಹೇಳೋಣ, ಒಂದು ಹಂದಿಗೆ ನಾವೆಲ್ಲರೂ ಸೇರಿ ಒಪ್ಪಿಸಬಹುದು ಆ ರೀತಿ ಹೊಲಸಿನಲ್ಲಿ ಬಿದ್ದು ಹೊರಳಾಡುವಂತದ್ದು ಭಯಾನಕ ಯೋಚನೆ ಅಂತ. ಆಗ ಹಂದಿ ಕೂಡ ಪ್ರಯತ್ನಿಸಬಹುದು ಉತ್ತಮ ರೀತಿಯಲ್ಲಿ ಬೀಳದ ಹಾಗೆ.
But he's going to keep going back to it eventually because that's what pigs do. And you could tie him up with a heavy chain.
ಆದರೆ ಹಂದಿಯು ಕ್ರಮೇಣವಾಗಿ ಮತ್ತೆ ಅದರ ಹತ್ರನೇ ಹೋಗ್ತಿರುತ್ತೆ, ಯಾಕಂದ್ರೆ ಹಂದಿಯು ಮಾಡುವಂತದ್ದು ಅದೇ ಆಗಿದೆ. ನೀವು ಅದನ್ನ ದೊಡ್ಡ ಸರಪಳಿಯಿಂದ ಕಟ್ಟಬಹುದು.
But the moment he escapes from that chain or you let him off the chain, he's going to go right back to that mud.
ಆ ಸರಪಳಿಯಿಂದ ನೀವು ಬಿಡುಗಡೆಗೊಳಿಸಿದ ತಕ್ಷಣವೇ ಅಥವಾ ಆ ಸರಪಳಿಯಿಂದ ಆ ಹಂದಿ ತಪ್ಪಿಸಿಕೊಂಡ ತಕ್ಷಣವೇ ಮತ್ತೆ ಆ ಹೊಲಸಿಗೆ ಹಿಂತಿರುಗಿ ಓಡಿ ಹೋಗುತ್ತದೆ.
Or let's say if it's a really good pig and you offer him some treats and you train him to not go to that mud for the sake of the treats.
ಒಂದು ವೇಳೆ ಆ ಹಂದಿ ಒಳ್ಳೆಯದಾಗಿತ್ತು ಅಂದ್ರೆ ಆ ಹಂದಿ ಆ ಒಂದು ಹೊಲಸಿಗೆ ಹೋಗದ ರೀತಿಯಲ್ಲಿ ನೀವು ಅದಕ್ಕೆ ಏನಾದರೂ ಒಂದು ಕೊಟ್ಟು ಆ ಹೊಲಸಿಗೆ ಹೋಗದಂತೆ ನೀವು ತಡೆದಲ್ಲಿ ಆ ಒಂದು ನೀವೇನೋ ಒಂದು ಕೊಡ್ತಿರಲ್ಲ ಅದಕ್ಕೋಸ್ಕರವಾಗಿ.
He may be able to resist the urge while you're looking, but I tell you, the moment you turn your back, he's going to go right back to the mind.
ನೀವು ಆ ಹಂದಿಯನ್ನ ನೋಡೋವರೆಗೂ ಆ ಹಂದಿಯು ಆ ವಲಸೆಗೆ ಹೋಗದಂತೆ ತಡೆದುಕೊಂಡಿರಬಹುದು. ಒಂದು ವೇಳೆ ನಿಮ್ಮ ಕಣ್ಣನ್ನ ಬೇರೆ ಕಡೆ ಹಾಯಿಸಿದಾಗ ಆ ಹಂದಿ ತಕ್ಷಣಕ್ಕೆ ಆ ವಲಸಿನ ಕಡೆ ಓಡತ್ತೆ.
Now imagine that you could take out that pig's heart and put inside of him a cat's heart.
ಈ ರೀತಿಯಾಗಿ ಕಲ್ಪಿಸಿಕೊಳ್ಳ್ರಿ, ನೀವು ಆ ಹಂದಿಯ ಹೃದಯವನ್ನ ತೆಗೆದುಬಿಟ್ಟು ಬೆಕ್ಕಿನ ಹೃದಯವನ್ನ ಆ ಹಂದಿ ಒಳಗಡೆ ಹಾಕಿದಾಗ
The difference between a pig and a cat is, see, cats hate mud. They love being clean. It's a completely different nature.
ಹಂದಿ ಮತ್ತು ಬೆಕ್ಕಿನ ನಡುವೆ ವ್ಯತ್ಯಾಸವನ್ನ ನೀವು ನೋಡೋದಾದ್ರೆ ಬೆಕ್ಕು ತನ್ನನ್ನು ತಾನು ಯಾವಾಗಲೂ ಸ್ವಚ್ಛವಾಗಿಟ್ಕೊಳ್ಳುತ್ತೆ, ಆ ಹೊಲಸಿನ ಕಡೆ ಹೋಗಲು ಅಷ್ಟು ಮನಸ್ಸು ಮಾಡೋದಿಲ್ಲ, ಅದು ಸಂಪೂರ್ಣ ಬೇರೆ ಸ್ವಭಾವ ಅದು.
Now, you don't need chains or treats or anything like that. This pig on the outside is a cat on the inside.
ನೀವು ಈಗ ಈ ಹಂದಿಗೆ ಸರಪಳಿ ಹಾಕೋದು ಅಥವಾ ಏನೋ ಒಂದು ಕೊಡೋದು ಅವಶ್ಯಕತೆ ಇಲ್ಲ. ಅದು ಹೊರಗಡೆ ಹಂದಿ ತರ ಇದ್ರೂ ಕೂಡ ಒಳಗಡೆ ಬೆಕ್ಕಿನ ಹೃದಯವನ್ನು ಹೊಂದಿಕೊಂಡಿದೆ.
And if somehow that cat pig falls into the filth, immediately it wants to jump out.
ಹೇಗೋ ಒಂದು ಆ ಬೆಕ್ಕು ಅಥವಾ ಹಂದಿ ಆ ಒಂದು ಹೊಲಸಿಗೆ ಅಥವಾ ಕೊಳಚೆಗೆ ಬಿದ್ದಾಗ ಅದು ತಕ್ಷಣಕ್ಕೆ ಹಾರಿ ಅದರಿಂದ ಹೊರಬರುತ್ತದೆ.
And this is exactly what God offers to do for us. There's a verse in Hebrews 8 verse 10 that says, God promises.
ದೇವರು ಸಹ ಇದೇ ರೀತಿ ನಮಗೂ ಕೂಡ ಕೊಡಲು ಬಯಸುವಂತದ್ದಾಗಿದೆ. ಇಬ್ರಿಯ 8:10 ಒಂದು ವಚನವಿದೆ, ಅಲ್ಲಿ ಒಂದು ದೇವರ ವಾಗ್ದಾನ ಈ ರೀತಿಯಾಗಿ ಹೇಳುತ್ತೆ.
To take out that old stony heart and put a new clean soft heart inside of you. A heart that wants to please him.
ಹಳೆಯ ಕಲ್ಲಾದ ಹೃದಯವನ್ನ ತೆಗೆದು ಹಾಕಿ ಹೊಸದಾದ ಶುದ್ಧವಾದ ಮತ್ತು ಮೃದುವಾದ ಹೃದಯವನ್ನ ನಮ್ಮೊಳಗೆ ದೇವರು ಹಾಕುತ್ತಾರೆ. ಅದು ಆತನನ್ನ ಮೆಚ್ಚಿಸುವಂತ ಹೃದಯವಾಗಿರುತ್ತದೆ.
He does this by actually putting his own spirit within us, that verse tells us. And this makes us his spiritual children.
ಈ ವಚನ ಹೇಳೋ ಪ್ರಕಾರ ದೇವರು ನಮ್ಮೊಳಗೆ ಆತನ ಆತ್ಮವನ್ನ ಹಾಕುತ್ತಾರೆ ಮತ್ತು ಅದು ನಮ್ಮನ್ನ ಆತನ ಆತ್ಮಿಕ ಮಕ್ಕಳನ್ನಾಗಿ ಮಾಡುತ್ತದೆ.
If you sincerely respond this way, as I've been sharing, dear friends, then according to this verse, John chapter 1 verse 12, you become a part of God's family.
ಪ್ರಿಯ ಸ್ನೇಹಿತರೆ, ನಾನು ನಿಮ್ಮೊಟ್ಟಿಗೆ ನಂಚಿಕೊಳ್ತಿದ್ದೀನಲ್ಲ ಅದಕ್ಕೆ ನೀವು ಗಂಭೀರವಾಗಿ ಪ್ರತಿಕ್ರಿಯಿಸೋದಾದ್ರೆ ಯೋಹಾನ 1:12 ವಚನದ ಪ್ರಕಾರ ನೀವು ದೇವರ ಕುಟುಂಬದ ಒಂದು ಭಾಗವಾಗಿ ಬಿಡುತ್ತೀರಿ.
He is your actual spiritual father. And he will take care of you much better than any earthly father could ever take care of you.
ಆತನು ನಿಮಗೆ ನಿಜವಾದ ಆತ್ಮಿಕ ತಂದೆಯಾಗಿದ್ದಾನೆ. ಆತನು ನಿಮ್ಮನ್ನು ನೋಡಿಕೊಳ್ಳುತ್ತಾನೆ, ಕಾಳಜಿ ವಹಿಸುತ್ತಾನೆ. ಇಹಲೋಕದ ತಂದೆಯು ನಿಮ್ಮನ್ನು ನೋಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ.
If this is your sincere desire, there's no magic words or actions that you need to do.
ಇದು ನಿಮ್ಮ ಪ್ರಾಮಾಣಿಕ ಬಯಕೆ ಆಗಿದ್ದಲ್ಲಿ ನೀವು ಮಂತ್ರದ ಮಾತನ್ನಾಗಲಿ ಅಥವಾ ಮಂತ್ರದ ಕಾರ್ಯವನ್ನಾಗಲಿ ಮಾಡೋ ಅವಶ್ಯಕತೆ ಇಲ್ಲ.
Just quietly and in your own words, ask God to remove all of your sin and to put his spirit within you.
ನೀವು ಕೇವಲ ಶಾಂತವಾಗಿ ನಿಮ್ಮ ಸ್ವಂತ ಮಾತಿನಿಂದ ದೇವರಲ್ಲಿ ಕೇಳಿಕೊಳ್ಳ್ರಿ, ನಿಮ್ಮ ಪಾಪವನ್ನು ತೆಗೆದುಹಾಕುವಂತೆ ಮತ್ತು ನಿಮ್ಮೊಳಗೆ ಆತನ ಆತ್ಮವನ್ನ ಸುರಿಸುವಂತೆ.
The Bible tells us in John chapter 6 verse 37 that God will receive anyone, everyone who comes to him this way.
ಯೋಹಾನ 6:37 ವಚನ ಈ ರೀತಿಯಾಗಿ ಹೇಳುತ್ತೆ, ದೇವರು ಪ್ರತಿಯೊಬ್ಬರನ್ನು ಮತ್ತು ಎಲ್ಲರನ್ನೂ ಸ್ವೀಕಾರ ಮಾಡಿಕೊಳ್ಳುತ್ತಾರೆ ತನ್ನ ಬಳಿಗೆ ಬರುವಂತವರನ್ನ. ಅದು ಈ ರೀತಿಯಾಗಿ ಬಂದಲ್ಲಿ.
And let me tell you this also, after you do this, you may not feel any different.
ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಇದನ್ನ ಮಾಡಿದ ನಂತರವೂ ಕೂಡ ನಿಮಗೆ ಯಾವುದೇ ವ್ಯತ್ಯಾಸ ಅಂತ ಅನ್ನಿಸದೆ ಇರಬಹುದು.
Don't trust your feelings. Put your trust in Jesus Christ.
ನಿಮ್ಮ ಭಾವನೆಗಳಲ್ಲಿ ಭರವಸೆ ಇಡಬೇಡ್ರಿ, ನಿಮ್ಮ ಭರವಸೆಯನ್ನ ಯೇಸು ಕ್ರಿಸ್ತನಲ್ಲಿ ಇಡಿರಿ.
He is the one who said and did all these things for your sake, and he always keeps his promises.
ಯಾಕಂದರೆ ಆತನೇ ಈ ಮಾತುಗಳನ್ನು ಹೇಳಿರುವಂತದ್ದು ಮತ್ತು ನಿಮಗಾಗಿ ಈ ಎಲ್ಲವನ್ನ ಮಾಡಿರುವಂತದ್ದಾಗಿದೆ, ಮತ್ತು ಆತನು ತನ್ನ ವಾಗ್ದಾನಗಳನ್ನು ಕಾಪಾಡಿಕೊಳ್ಳುವತನಾಗಿದ್ದಾನೆ.